ಹಣದ ಮೇಲಿನ ಪ್ರೀತಿಯು ಕೆಟ್ಟತನವಾಗಿದೆ.
Today we want to consider a little more in depth about how God and money are two opposites, and if you are attracted to one, we will reject the other.
ದೇವರು ಮತ್ತು ಹಣ ಒಂದಕ್ಕೊಂದು ಹೇಗೆ ತದ್ವಿರುದ್ಧವಾಗಿದೆ ಎಂಬುದನ್ನ ನಾವು ಇವತ್ತು ಇನ್ನು ಆಳವಾಗಿ ನೋಡಿಕೊಳ್ಳೋಣ. ನಾವು ಒಂದಕ್ಕೆ ಆಕರ್ಷಿತರಾಗಿ ಮತ್ತೊಂದನ್ನ ನಿರಾಕರಿಸುವರಾಗಿರುತ್ತೇವೆ.
Let's look at Luke chapter 16 and verse 13 once again, where Jesus said, "No servant can serve two masters."
ಮತ್ತೊಮ್ಮೆ ನಾವು ಲೂಕ 16ನೇ ಅಧ್ಯಾಯ 13ನೇ ವಚನವನ್ನ ನೋಡಿಕೊಳ್ಳೋಣ. ಅಲ್ಲಿ ಯೇಸು ಹೇಳಿದ್ದಾರೆ, ಯಾವ ಸೇವಕನು ಇಬ್ಬರು ಯಜಮಾನನಿಗೆ ಸೇವೆ ಮಾಡಲಾರನು ಎಂಬುದಾಗಿ.
And the two masters are God and Mammon. Mammon meaning money and material riches.
ಇಬ್ಬರು ಯಜಮಾನರು ಅಂದರೆ ಒಂದು ದೇವರು ಮತ್ತೊಂದು ಧನ ಅಂದರೆ ಭೌತಿಕ ಸಂಗತಿಗಳು ಎಂಬುದಾಗಿ.
Either you will hate one and love the other, or hold on to one and despise the other.
ಒಂದನ್ನ ನೀವು ದ್ವೇಷಿಸಿ ಮತ್ತೊಂದನ್ನ ಪ್ರೀತಿಸಬೇಕು, ಅಥವಾ ಒಂದನ್ನ ಹಿಡ್ಕೊಂಡು ಮತ್ತೊಂದನ್ನ ನಿರಾಕರಿಸಬೇಕು.
If you love God, you'll hate money.
ನೀವು ದೇವರನ್ನ ಪ್ರೀತಿಸೋದಾದ್ರೆ ಹಣವನ್ನ ದ್ವೇಷ ಮಾಡ್ತೀರಿ.
If you hold on to God, you will despise money.
ನೀವು ದೇವರನ್ನ ಹಿಡ್ಕೊಳ್ಳೋದಾದ್ರೆ ಹಣವನ್ನ ನಿರಾಕರಣೆ ಮಾಡ್ತೀರಿ.
If you love money, it proves that you hate God. If you hold on to money, it proves that you despise God. It's as clear as that.
ನೀವು ಹಣವನ್ನ ಪ್ರೀತಿ ಮಾಡಿದ್ರೆ ದೇವರನ್ನ ದ್ವೇಷ ಮಾಡ್ತಿದ್ದೀರಿ ಎಂಬುದಾಗಿ, ಅದೇ ರೀತಿ ನೀವು ಹಣವನ್ನ ಹಿಡ್ಕೊಂಡ್ರೆ ದೇವರನ್ನ ನಿರಾಕರಣೆ ಮಾಡ್ತಿದ್ದೀರಿ ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ.
In fact, in 1 Timothy 6 in verse 10, it says the love of money is the root of every sort of evil.
1ನೇ ತಿಮೋತಿ 6ನೇ ಅಧ್ಯಾಯ 10ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಹಣವು ಸಕಲ ವಿಧವಾದ ಕೆಟ್ಟತನಕ್ಕೆ ನಡೆಸುತ್ತದೆ ಎಂಬುದಾಗಿ.
Not money. Money is not the root of all evil, but the love of it.
ಹಣವು ಸಕಲ ವಿಧವಾದ ಕೆಟ್ಟತನಕ್ಕೆ ನಡೆಸೋದಿಲ್ಲ, ಆದರೆ ಹಣದ ಮೇಲಿನ ಪ್ರೀತಿಯು ಸಕಲ ವಿಧವಾದ ಕೆಟ್ಟತನಕ್ಕೆ ನಡೆಸುತ್ತದೆ.
And many people wander away from the faith and destroy themselves and create a lot of problems for themselves. It says there in those verses in 1 Timothy 6.
ಅನೇಕರು ತಮ್ಮ ನಂಬಿಕೆಯಿಂದ ಬಿದ್ದು ಹೋಗಿದ್ದಾರೆ, ದಾರಿ ತಪ್ಪಿ ಹೋಗಿದ್ದಾರೆ, ಅನೇಕ ಸಮಸ್ಯೆಗಳನ್ನ ಎದುರು ಮಾಡಿಕೊಂಡಿದ್ದಾರೆ, ಯಾಕೆಂದರೆ ಅವರು ಹಣವನ್ನ ಪ್ರೀತಿಸುವುದರಿಂದ.
So, if we don't get this matter of money right in our life, we're going to have a lot of problems.
ಹಣವನ್ನ ನಾವು ಸರಿಯಾದ ಕ್ರಮದಲ್ಲಿ ಇಟ್ಕೊಳ್ಳಲಿಲ್ಲ ಅಂದ್ರೆ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸುವವರಾಗಿರುತ್ತೇವೆ.
We'll never be able to grow in the Christian life.
ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಬೆಳೆಯೋಕೆ ಆಗೋದಿಲ್ಲ.
And I'm convinced that this is one of the main reasons why many believers do not make progress in their Christian life.
ನಾನು ಮನವರಿಕೆ ಮಾಡಿಕೊಂಡಿರೋದೇನಪ್ಪಾ ಅಂದ್ರೆ ಅನೇಕ ಕ್ರೈಸ್ತರು ಈ ಒಂದು ವಿಷಯಕ್ಕಾಗಿ ತಮ್ಮ ಕ್ರೈಸ್ತ ಜೀವಿತದಲ್ಲಿ ಬೆಳವಣಿಗೆಯನ್ನ ಹೊಂದಿರೋದಿಲ್ಲ.
They seem to be stunted, like little children that have never grown up.
ಒಂದು ಸಣ್ಣ ಮಗುವಿನಲ್ಲಿ ಹೇಗೆ ಬೆಳವಣಿಗೆ ಕುಂಠಿತಗೊಂಡಿರುತ್ತಲ್ಲ, ಅದೇ ರೀತಿಯಾಗಿ ಅನೇಕ ಕ್ರೈಸ್ತರಲ್ಲೂ ಕೂಡ ಬೆಳವಣಿಗೆ ಕುಂಠಿತವಾಗಿದೆ.
How can we love God more than we love money? Is it by preaching and preaching and preaching that we should hate money?
ಹಣಕ್ಕಿನ ಹೆಚ್ಚಾಗಿ ನಾವು ದೇವರನ್ನ ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ, ಹಣವನ್ನ ದ್ವೇಷ ಮಾಡ್ರಿ ಎಂಬಂತ ಬೋಧನೆಯನ್ನ ಮಾಡುವುದರಿಂದ ಸಾಧ್ಯನಾ?
No, that doesn't seem to work.
ಅದು ಕೆಲಸಕ್ಕೆ ಬರೋದಿಲ್ಲ.
A negative message like that will only produce Pharisees who imagine that they hate money and imagine that they love Jesus and imagine that all other believers are not like them.
ಈ ರೀತಿಯ ನಕಾರಾತ್ಮಕ ಸಂದೇಶಗಳು ಕೇವಲ ಫರಿಸಾಯರನ್ನ ಹುಟ್ಟು ಹಾಕುತ್ತದೆ. ಅವರು ಹಣವನ್ನ ದ್ವೇಷ ಮಾಡ್ತಾ ಇದ್ದೀವಿ, ಯೇಸುವನ್ನ ಪ್ರೀತಿಸ್ತಾ ಇದ್ದೀವಿ ಎಂದು ಕಲ್ಪಿಸಿಕೊಳ್ಳುತ್ತಾರೆ, ನಮ್ಮ ತರ ಬೇರೆ ವಿಶ್ವಾಸಿಗಳು ಯಾರೂ ಇಲ್ಲ ಎಂಬುದಾಗಿ ನೆನೆಸುತ್ತಾರೆ.
They'll be self-righteous.
ಅವರು ಸ್ವನೀತೀಕರಿಸಿಕೊಳ್ಳುವರಾಗಿದ್ದಾರೆ.
That's not the way.
ಅದು ಸರಿಯಾದ ಮಾರ್ಗವಲ್ಲ.
Here is an example.
ಇಲ್ಲಿ ನಮಗೊಂದು ಉದಾಹರಣೆ ಸಿಗುತ್ತದೆ.
Think of a young girl who is deeply in love with a young man.
ಒಬ್ಬ ಯೌವನಸ್ಥ ಹುಡುಗಿ ಬಗ್ಗೆ ಯೋಚಿಸಿ. ಆಕೆ ಒಬ್ಬ ಯೌವನಸ್ಥ ಹುಡುಗನ ಜೊತೆಯಲ್ಲಿ ಆಳವಾದ ಪ್ರೀತಿಯಲ್ಲಿ ತೊಡಗಿರುತ್ತಾಳೆ.
And who feels that she cannot live without him.
ಆಕೆ ಈ ರೀತಿಯಾಗಿ ಭಾವಿಸ್ತಿರ್ತಾಳೆ, ನಾನು ಆತನಿಲ್ಲದೆ ಬದುಕೋದಿಲ್ಲ ಎಂಬುದಾಗಿ.
ಅಂಡ್ ಶೀಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ಹಿಮ್, ಟ್ರೈಂಗ್ ಟು ಮೀಟ್ ಹಿಮ್, ಟೆಲಿಫೋನಿಂಗ್ ಹಿಮ್, ರೈಟಿಂಗ್ ಲೆಟರ್ಸ್ ಟು ಹಿಮ್, ಬಿಕಾಸ್ ಶೀಸ್ ಡೀಪ್ಲಿ ಇನ್ ಲವ್ ವಿತ್ ಹಿಮ್.
ಆಕೆ ಆತನಲ್ಲಿ ಆಳವಾದ ಪ್ರೀತಿಯಲ್ಲಿ ಬಿದ್ದಿರೋದ್ರಿಂದ ಆತನನ್ನ ಭೇಟಿಯಾಗಲಿಕ್ಕೆ, ಆತನೊಟ್ಟಿಗೆ ಮಾತನಾಡಲಿಕ್ಕೆ ಮತ್ತು ಆತನಿಗೆ ಪತ್ರಗಳನ್ನ ಬರಿತಾ ಯಾವಾಗಲೂ ಆತನ ಬಗ್ಗೆ ಯೋಚಿಸುತ್ತಿರ್ತಾಳೆ.
He may not be a good man, he may be a bad man.
ಆದರೆ ಆತನು ಒಳ್ಳೆ ಮನುಷ್ಯನಾಗಿಲ್ಲದೆ ಇರಬಹುದು, ಕೆಟ್ಟ ಮನುಷ್ಯನು ಸಹ ಆಗಿರಬಹುದು.
ಅಂಡ್ ದ ಪೇರೆಂಟ್ಸ್ ಮೇ ಟ್ರೈ ಟು ಟೆಲ್ ದೇರ್ ಡಾಟರ್ ಗಿವ್ ಅಪ್ ದಟ್ ರಿಲೇಶನ್ಶಿಪ್, ಗಿವ್ ಇಟ್ ಅಪ್, ಸ್ಟಾಪ್ ಲವಿಂಗ್ ಹಿಮ್, ಹೇಟ್ ಹಿಮ್, ಅಂಡ್ ಇಟ್ ಡಸಂಟ್ ವರ್ಕ್.
ಪೋಷಕರು ಮಗಳಿಗೆ ಆಗ ಈ ರೀತಿಯಾಗಿ ಹೇಳ್ತಾರೆ, ಆ ಸಂಬಂಧವನ್ನ ಕಡಿತ ಮಾಡ್ಕೋ, ಆತನನ್ನ ದ್ವೇಷ ಮಾಡು ಎಂಬುದಾಗೆಲ್ಲ, ಆದರೆ ಅದು ಕೆಲಸಕ್ಕೆ ಬರೋದಿಲ್ಲ.
ಜಸ್ಟ್ ಲೈಕ್ ಟೆಲಿಂಗ್ ಬಿಲೀವರ್ಸ್ ಟು ಹೇಟ್ ಮನಿ, ಇಟ್ ಡಸಂಟ್ ವರ್ಕ್.
ಅದು ಯಾವ ರೀತಿ ಅಂದ್ರೆ, ವಿಶ್ವಾಸಿಗಳಿಗೆ ನೀವು ಹಣವನ್ನ ದ್ವೇಷ ಮಾಡ್ರಿ ಎಂಬುದಾಗಿ ಹೇಳಿದ ಹಾಗೆ, ಅದು ಕೆಲಸಕ್ಕೆ ಬರೋದಿಲ್ಲ.
ಅಂಡ್ ದ ಪೇರೆಂಟ್ಸ್ ಕೀಪ್ ಆನ್ ಟೆಲಿಂಗ್ ದ ಗರ್ಲ್, ನೋ ಹೀ ಇಸ್ ನಾಟ್ ಎ ಗುಡ್ ಬಾಯ್ ಫಾರ್ ಯು, ಅಂಡ್ ದಟ್ಸ್ ನಾಟ್ ದ ಟೈಪ್ ಆಫ್ ಬಾಯ್ ಯು ಶುಡ್ ಬಿ ಇನ್ ಲವ್ ವಿತ್ ಆರ್ ಮ್ಯಾರಿ, ಅಂಡ್ ಗಿವ್ ಇಟ್ ಅಪ್, ಗಿವ್ ಇಟ್ ಅಪ್, ಗಿವ್ ಇಟ್ ಅಪ್, ಗಿವ್ ಇಟ್ ಅಪ್, ನಥಿಂಗ್ ಹ್ಯಾಪನ್ಸ್.
ಪೋಷಕರು ತಮ್ಮ ಮಗಳಿಗೆ ಈ ರೀತಿಯಾಗಿ ಹೇಳ್ತಾರಲ್ವಾ, ಅವನು ನಿನಗೆ ಸರಿಯಾದ ಜೋಡಿ ಅಲ್ಲ, ಅವನು ಒಳ್ಳೆಯ ಮನುಷ್ಯನಲ್ಲ, ಅವನನ್ನ ಬಿಟ್ಬಿಡು ಎಂಬುದಾಗಿ, ಅದು ಕೆಲಸಕ್ಕೆ ಬರುತ್ತಾ? ಖಂಡಿತವಾಗೂ ಕೆಲಸಕ್ಕೆ ಬರೋದಿಲ್ಲ. ಅದು
ದೇ ಕಂಟಿನ್ಯೂ ಟು ಮೀಟ್ ಸೀಕ್ರೆಟ್ಲಿ, ನೋ ಮ್ಯಾಟರ್ ವಾಟ್ ದ ಪೇರೆಂಟ್ಸ್ ಸೇ, ಹರ್ ಲವ್ ಫಾರ್ ದಟ್ ಮ್ಯಾನ್ ಜಸ್ಟ್ ಇನ್ಕ್ರೀಸಸ್.
ಪೋಷಕರು ಏನೇ ಹೇಳಿದ್ರು ಕೂಡ ಅವರ ಪ್ರೀತಿ ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ರಹಸ್ಯವಾಗಿ ಒಬ್ರಿಗೊಬ್ರು ಆ ಹುಡುಗ ಹುಡುಗಿ ಭೇಟಿ ಆಗ್ತಿರ್ತಾರೆ.
ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಇಟ್ ಇಸ್ ವಿತ್ ಮೆನಿ ಬಿಲೀವರ್ಸ್.
ಅನೇಕ ವಿಶ್ವಾಸಿಗಳಲ್ಲಿ ಇದೇ ರೀತಿಯಾಗಿದೆ.
ದೇ ಹಿಯರ್ ಹಂಡ್ರೆಡ್ಸ್ ಆಫ್ ಸರ್ಮನ್ಸ್ ಆನ್ ಹೇಟಿಂಗ್ ಮನಿ, ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್, ದೇ ಸ್ಟಿಲ್ ಲವ್ ಮನಿ.
ಹಣವನ್ನ ದ್ವೇಷ ಮಾಡುವುದರ ಬಗ್ಗೆ ಅನೇಕ ಪ್ರಸಂಗಗಳನ್ನ ಕೇಳುತ್ತಾರೆ, ಆದರೂ ಕೂಡ ಅವರಲ್ಲಿ ವ್ಯತ್ಯಾಸ ಕಂಡು ಬರೋದಿಲ್ಲ, ಅವರು ಹಣವನ್ನ ಪ್ರೀತಿ ಮಾಡ್ತಿರ್ತಾರೆ.
ಅಂಡ್ ಸೀಕ್ರೆಟ್ಲಿ ದೇ ಆರ್ ಅಟ್ಯಾಚ್ಡ್ ಟು ಇಟ್, ಜಸ್ಟ್ ಲೈಕ್ ದಿಸ್ ಗರ್ಲ್ ಟು ದಿಸ್ ಬಾಯ್.
ಹೇಗೆ ಹುಡುಗಿ ಆ ಹುಡುಗನ ಜೊತೆ ರಹಸ್ಯವಾಗಿ ನಂಟನ್ನ ಹೊಂದಿರ್ತಾಳಲ್ಲ, ಅದೇ ರೀತಿಯಾಗಿ ಅನೇಕ ವಿಶ್ವಾಸಿಗಳು ರಹಸ್ಯವಾಗಿ ಹಣವನ್ನ ಪ್ರೀತಿ ಮಾಡ್ತಿರ್ತಾರೆ.
ಅಂಡ್ ದೆನ್ ನೌ ಲಿಸನ್, ಒನ್ ಡೇ ಎ ಮಿರಕಲ್ ಟೇಕ್ಸ್ ಪ್ಲೇಸ್.
ಈಗ ಕೇಳಿಸ್ಕೊಳ್ರಿ, ಒಂದು ದಿನ ಒಂದು ಮಹತ್ಕಾರ್ಯ ಅನ್ನುವಂಥದ್ದು ಸ್ಥಾನ ಪಡೆದುಕೊಳ್ಳುತ್ತೆ.
ದಿಸ್ ಗರ್ಲ್ ನೌ ಮೀಟ್ಸ್ ಅನದರ್ ಯಂಗ್ ಮ್ಯಾನ್.
ಈ ಒಂದು ಹುಡುಗಿ ಮತ್ತೊಬ್ಬ ಯೌವನಸ್ಥ ಹುಡುಗನನ್ನ ಭೇಟಿ ಆಗ್ತಾಳೆ.
ಹೂ ಇಸ್ ಫಾರ್ ಮೋರ್ ಹ್ಯಾಂಡ್ಸಮ್,
ಆತನು ಆತನಿಗಿಂತ ಹೆಚ್ಚು ಲಕ್ಷಣವಾಗಿರ್ತಾನೆ.
ಫಾರ್ ಮೋರ್ ಕನ್ಸಿಡರೇಟ್,
ಆತನು ಹೆಚ್ಚು ಪರಿಗಣನೆಗೆ ಒಳಪಡುತ್ತಿರ್ತಾನೆ.
ಫಾರ್ ಮೋರ್ ಕೈಂಡ್,
ಹೆಚ್ಚು ಕರುಣೆಯುಳ್ಳವನಾಗಿರುತ್ತಾನೆ.
ಬೆಟರ್ ಬಿಹೇವ್ಡ್ ಅಂಡ್ ವಿತ್ ಅ ಬೆಟರ್ ಜಾಬ್ ಅಂಡ್ ಬೆಟರ್ ಪ್ರಾಸ್ಪೆಕ್ಟ್ಸ್ ಅಂಡ್
ಒಳ್ಳೆಯ ನಡತೆ, ಒಳ್ಳೆಯ ಕೆಲಸ ಮತ್ತು ಉತ್ತಮ ಸ್ಥಿತಿಯಲ್ಲಿ ಇರ್ತಾನವನು.
ಇನ್ ಎವ್ರಿ ವೇ ಮೋರ್ ಅಟ್ರಾಕ್ಟಿವ್,
ಎಲ್ಲಾ ವಿಷಯದಲ್ಲೂ ಆತನು ಹೆಚ್ಚು ಆಕರ್ಷಣೆಗೆ ಒಳಗಾಗಿರ್ತಾನೆ.
ಅಂಡ್ ಸಡನ್ಲಿ ಹರ್ ಹಾರ್ಟ್ ಇಸ್ ಫಿಲ್ಡ್ ವಿತ್ ಲವ್ ಫಾರ್ ದಿಸ್ ಯಂಗ್ ಮ್ಯಾನ್.
ತಕ್ಷಣಕ್ಕೆ ಆಕೆಯ ಹೃದಯದಲ್ಲಿ ಈ ಒಬ್ಬ ಹೊಸ ಯೌವನಸ್ಥನ ವಿಷಯವಾಗಿ ಪ್ರೀತಿಯನ್ನ ತುಂಬಿಕೊಳ್ಳುತ್ತಾಳೆ.
ಅಂಡ್ ಶಿ ನೆವರ್ ವಾಂಟ್ಸ್ ಟು ಸೀ ದಟ್ ಫಸ್ಟ್ ಯಂಗ್ ಮ್ಯಾನ್ ಎನಿ ಮೋರ್.
ಹಳೆಯ ಯೌವನಸ್ಥ ಹುಡುಗನನ್ನ ಮತ್ತೊಮ್ಮೆ ಆಕೆ ನೋಡಲು ಬಯಸೋದಿಲ್ಲ.
ವಾಟ್ ದ ಪೇರೆಂಟ್ಸ್ ಡಿಡ್ ನಾಟ್ ಸಕ್ಸೀಡ್ ಇನ್ ಡೂಯಿಂಗ್ ಇನ್ ಸೋ ಮೆನಿ ಇಯರ್ಸ್, ಇನ್ ಒನ್ ಮೋಮೆಂಟ್ ದಿಸ್ ಮ್ಯಾನ್ ಹ್ಯಾಸ್ ಕಮ್ ಇನ್ ಟು ಅವರ್ ಲೈಫ್ ಅಂಡ್ ಅಕಾಂಪ್ಲಿಶ್ಡ್.
ಪೋಷಕರು ಅನೇಕ ವರ್ಷಗಳ ಕಾಲ ಏನಕ್ಕಾಗಿ ಪ್ರಯತ್ನಿಸಿದ್ರಲ್ಲ, ಅವರು ಯಶಸ್ಸು ಕಾಣಲಿಲ್ಲ. ಆದರೆ ಈ ಒಬ್ಬ ಹೊಸ ಯೌವನಸ್ಥ ಹುಡುಗನು ಆಕೆಯ ಜೀವಿತದಲ್ಲಿ ಕ್ಷಣ ಮಾತ್ರಕ್ಕೆ ಬದಲಾವಣೆಯನ್ನ ತಂದನು.
ಅಂಡ್ ಶಿ ನೆವರ್ ವಿಲ್ ರಿಪ್ಲೈ ಟು ದ ಫೋನ್ ಕಾಲ್ ಆಫ್ ದಟ್ ಫಸ್ಟ್ ಮ್ಯಾನ್.
ಈ ಹುಡುಗಿ ಈಗ ಆ ಹಳೆಯ ಯೌವನಸ್ಥ ಹುಡುಗನ ಜೊತೆಯಲ್ಲಿ ದೂರವಾಣಿಯಲ್ಲಿ ಮಾತಾಡ್ತಾ ಇರೋದಿಲ್ಲ, ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತಾ ಇರೋದಿಲ್ಲ.
ಶಿ ಫಿನಿಶ್ ಕರೆಸ್ಪಾಂಡಿಂಗ್ ವಿತ್ ಹಿಮ್,
ಆತನೊಟ್ಟಿಗೆ ಎಲ್ಲಾ ಮಾತುಕತೆಯನ್ನ ನಿಲ್ಲಿಸಿಬಿಟ್ಟಿರ್ತಾಳೆ. ಈಗ
ಶಿ ಸೇಸ್, ಐ ನೆವರ್ ವಾಂಟ್ ಟು ಸೀ ಯು ಅಗೇನ್, ಐ ಫಿನಿಶ್ ವಿತ್ ಯು, ವಾಟ್ ಹ್ಯಾಪನ್ಡ್.
ನಾನು ನಿನ್ನನ್ನು ಮತ್ತೊಮ್ಮೆ ನೋಡೋದಿಲ್ಲ, ಇಲ್ಲಿಗೆ ನನ್ನ ನಿನ್ನ ಸಂಪರ್ಕ ಕಡಿತ ಮಾಡಿಕೊಳ್ಳೋಣ ಎಂಬುದಾಗಿ ನಿರ್ಧಾರಕ್ಕೆ ಬಂದಿರ್ತಾಳೆ. ಏನಾಗಿರುತ್ತಲ್ಲಿ?
Her parents are delighted because this new man is a very good man.
ಪೋಷಕರು ತುಂಬಾ ಸಂತೋಷ ಪಡ್ತಾರೆ, ಯಾಕೆಂದ್ರೆ ಈ ಹೊಸ ಯೌವನಸ್ಥನು ಚೆನ್ನಾಗಿ ಕಾಣುವಂತ ಮನುಷ್ಯನಾಗಿರುತ್ತಾನೆ ಮತ್ತು ಒಳ್ಳೆಯ ಮನುಷ್ಯನಾಗಿರುತ್ತಾನೆ.
How did she get rid of her love for that first man?
ಮೊದಲ ಯೌವನಸ್ಥ ಹುಡುಗನಿಂದ ಹೇಗೆ ಆಕೆ ಪ್ರೀತಿಯಿಂದ ದೂರ ಸರಿದಿರ್ತಾಳೆ?
There we see how we can get rid of our love for money and material things.
ಅಲ್ಲಿ ನಾವು ಕಂಡುಕೋಬಹುದು ಹೇಗೆ ನಾವು ಹಣದ ಮೇಲಿನ ಪ್ರೀತಿಯಿಂದ ಮತ್ತು ಭೌತಿಕ ಸಂಗತಿಗಳ ಮೇಲಿನ ಪ್ರೀತಿಯಿಂದ ಹೊರಗೆ ಬರಬೇಕು ಎಂಬುದಾಗಿ.
Your heart has to be filled with love for someone else.
ನಿಮ್ಮ ಹೃದಯವು ಈಗ ಮತ್ತೊಬ್ಬರ ವಿಷಯವಾಗಿ ಪ್ರೀತಿಯನ್ನ ತುಂಬಿಕೊಂಡಿರುತ್ತದೆ.
That's the only way.
ಕೇವಲ ಅದೊಂದೇ ಮಾರ್ಗವಾಗಿದೆ.
That new love will drive out the old one.
ಹೊಸ ಪ್ರೀತಿಯು ಹಳೆ ಪ್ರೀತಿಯನ್ನ ಹೊರದಬ್ಬಿರುತ್ತದೆ.
It's like light driving out the darkness.
ಅದು ಯಾವ ರೀತಿ ಅಂದ್ರೆ ಬೆಳಕು ಕತ್ತಲೆಯನ್ನ ಹೊರದಬ್ಬಿದಂತೆ.
Supposing a room is filled with darkness.
ಒಂದು ವೇಳೆ ಕೊಠಡಿಯು ಕತ್ತಲೆಯಿಂದ ತುಂಬಿತ್ತು ಅಂತ ಅನ್ಕೊಳ್ಳಿ.
And you switch on the light. What happens?
ನೀವು ಆ ಕೊಠಡಿಯಲ್ಲಿ ಬೆಳಕನ್ನು ಹಾಕ್ತೀರಿ, ಏನಾಗತ್ತವಾಗ?
The darkness and the light cannot live in the same room.
ಒಂದೇ ಕೊಠಡಿಯಲ್ಲಿ ಕತ್ತಲು ಮತ್ತು ಬೆಳಕು ನೆಲೆಸಲಿಕ್ಕೆ ಆಗೋದಿಲ್ಲ.
Till then that room is filled with darkness
ಅಲ್ಲಿಯವರೆಗೂ ಆ ಕೊಠಡಿಯಲ್ಲಿ ಕತ್ತಲೆ ಎಂಬುವಂತದ್ದು ತುಂಬಿ ಹೋಗಿತ್ತು.
ಅಂಡ್ ಇನ್ ಒನ್ ಮೊಮೆಂಟ್ ಇಟ್ಸ್ ಗಾನ್.
ಒಂದೇ ಕ್ಷಣದಲ್ಲಿ ಆ ಕತ್ತಲೆಯು ಕಾಣದೆ ಹೋಗಿತ್ತು.
ಜಸ್ಟ್ ಲೈಕ್ ದಿಸ್ ಗರ್ಲ್,
ಆ ಹುಡುಗಿಯ ರೀತಿಯಲ್ಲಿ
ಫಾರ್ ಸೋ ಲಾಂಗ್ ಹರ್ ಹಾರ್ಟ್ ವಾಸ್ ಅಟ್ಯಾಚ್ಡ್ ಟು ದಟ್ ಬ್ಯಾಡ್ ಮ್ಯಾನ್.
ಆಕೆಯ ಹೃದಯವು ಆ ಕೆಟ್ಟ ಮನುಷ್ಯನ ವಿಷಯವಾಗಿ ಪ್ರೀತಿಯನ್ನ ತುಂಬಿಕೊಂಡಿತ್ತು.
ದ ಪೇರೆಂಟ್ಸ್ ಕುಡ್ ನೆವರ್ ರಿಮೂವ್ ದಟ್ ಅಫೆಕ್ಷನ್ ಫ್ರಮ್ ಹರ್ ಹಾರ್ಟ್.
ಪೋಷಕರು ಆಕೆಯ ಹೃದಯದಲ್ಲಿನ ಒಂದು ಪ್ರೇಮ ಮತ್ತು ಪ್ರೀತಿಯನ್ನ ತೆಗೆದುಹಾಕ್ಲಿಕ್ಕೆ ಆಗಿರಲಿಲ್ಲ.
ಬಟ್ ಒನ್ಸ್ ಶಿ ಫೌಂಡ್ ದಿಸ್ ಬೆಟರ್ ಮ್ಯಾನ್, ಶಿ ಇಸ್ ಚೇಂಜ್ಡ್ ಇಮಿಡಿಯೇಟ್ಲಿ.
ಆದರೆ ಆಕೆಯು ಮತ್ತೊಬ್ಬ ಉತ್ತಮ ಮನುಷ್ಯನನ್ನ ಕಂಡುಕೊಂಡಾಗ ತನ್ನನ್ನ ತಾನು ಬದಲಿಸಿಕೊಂಡಳು.
ಸೊ ವಿ ಡೋಂಟ್ ಪ್ರೀಚ್ a negative message.
ನಾವು ಇಲ್ಲಿ ನಕಾರಾತ್ಮಕ ವಿಷಯಗಳನ್ನ ಬೋಧಿಸ್ತಾ ಇಲ್ಲ.
We lift up Christ.
ನಾವು ಇಲ್ಲಿ ಕ್ರಿಸ್ತನನ್ನ ಎತ್ತಿ ಹಿಡಿತಾ ಇದ್ದೀವಿ.
And when your heart is drawn to love him, when you see Jesus as he really is.
ನಿಮ್ಮ ಹೃದಯವು ಆತನ ವಿಷಯವಾಗಿ ಪ್ರೀತಿಯನ್ನ ತುಂಬಿಕೊಂಡಾಗ, ಕ್ರಿಸ್ತನು ಯಾರು ಎಂಬುದಾಗಿ ನೀವು ನಿಜವಾಗಿಯೂ ಅರಿತಾಗ,
when you love the Lord with all your heart.
ಆಗ ನೀವು ಕರ್ತನನ್ನ ಹೃದಯ ಪೂರ್ವಕವಾಗಿ ಪ್ರೀತಿಸುವವರಾಗಿರುತ್ತೀರಿ.
Automatically without any effort. You'll find that your attachment and love for money has disappeared.
ತಕ್ಷಣಕ್ಕೆ ಯಾವುದೇ ರೀತಿ ಕಷ್ಟ ಪಡದೇನೆ ನೀವು ಹಣದ ವಿಷಯವಾಗಿ ಇಟ್ಟಂತ ಒಂದು ನಂಟನ್ನ ಮತ್ತು ಪ್ರೀತಿಯನ್ನ ನಿಮ್ಮ ಜೀವಿತದಿಂದ ಹೋಗಲಾಡಿಸುತ್ತೀರಿ.
So what shall we say if this girl outwardly says that she loves this second man but secretly still corresponds with the first man and telephones the first man and secretly meets the first man?
ಹಾಗಾದ್ರೆ ನಾವು ಏನು ಹೇಳಬಹುದು? ಈ ಒಂದು ಹುಡುಗಿಯು ತಾನು ಎರಡನೇ ಮನುಷ್ಯನನ್ನ ಪ್ರೀತಿಸ್ತಾ ಇದ್ದೀನಿ ಎಂದು ಹೊರಗಡೆ ತೋರಿಸ್ಕೋಬಹುದು, ಆದ್ರೆ ಆಕೆ ರಹಸ್ಯವಾಗಿ ಮೊದಲನೇ ಅವನ ಜೊತೆ ಸಂಪರ್ಕವನ್ನ ಇಟ್ಕೊಂಡಿರ್ತಾಳೆ, ರಹಸ್ಯವಾಗಿ ಭೇಟಿ ಆಗ್ತಿರ್ತಾಳೆ, ದೂರವಾಣಿ ಮುಖಾಂತರ ಕೂಡ ಮಾತಾಡ್ತಿರ್ತಾಳೆ.
What would you say? You'd say she's a hypocrite.
ಆಗ ನೀವೇನ್ ಹೇಳ್ತೀರಿ? ಆಕೆ ಕಪಟಿ ಎಂಬುದಾಗಿ ಹೇಳ್ತೀರಿ.
She's only pretending to love the second one. She's actually still in love with the first one.
ಆಕೆ ತಾನು ಎರಡನೆಯವನನ್ನ ಪ್ರೀತಿಸ್ತಾ ಇದ್ದೀನಿ ಎಂಬುದನ್ನು ನಟನೆ ಮಾಡಬಹುದು, ಆದರೆ ನಿಜವಾಗಿಯೂ ಆ ಹುಡುಗಿಯು ಮೊದಲನೆಯವನನ್ನೇ ರಹಸ್ಯವಾಗಿ ಪ್ರೀತಿಸ್ತಾ ಇರ್ತಾಳೆ.
Now this is the condition of many, many believers.
ಈ ಒಂದು ಸ್ಥಿತಿಯಲ್ಲಿ ಅನೇಕ ವಿಶ್ವಾಸಿಗಳು ಇದ್ದಾರೆ.
They say they love Jesus.
ಅವರು ಹೇಳ್ತಾರೆ ನಾವು ಯೇಸುವನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದಾಗಿ.
Every Sunday they get up and sing songs which are like wonderful love letters. Written to Jesus.
ಅವರು ಭಾನುವಾರ ಬೆಳಗ್ಗೆ ಅದ್ಭುತವಾದ ಹಾಡುಗಳನ್ನ ಹೇಳ್ತಾರೆ ಎದ್ದುಬಿಟ್ಟು ಸಭೆಯಲ್ಲಿ. ಅದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಕ್ರಿಸ್ತನಿಗೆ ಪ್ರೀತಿಯ ಪತ್ರವನ್ನ ಬರೆದ ಹಾಗೆ ಇರುತ್ತದೆ.
Some of these hymns that we sing on Sunday morning are like love letters to the Lord. Fantastic love letters.
ನಾವು ಭಾನುವಾರ ಬೆಳಗ್ಗೆ ಸಭೆಯಲ್ಲಿ ಹಾಡುವಂತ ಕೆಲವೊಂದು ಗೀತೆಗಳು ಆತನಿಗೆ ಅಂದರೆ ಕ್ರಿಸ್ತ ಯೇಸುವಿಗೆ ಪ್ರೀತಿಯ ಪತ್ರಗಳನ್ನ ಬರೆದ ಹಾಗೆ ಇರುತ್ತದೆ. ಅವು ಅದ್ಭುತವಾದ ಪ್ರೇಮ ಪತ್ರಗಳ ರೀತಿಯಲ್ಲಿರುತ್ತವೆ.
But throughout the week we are interested in the first man.
ಆದರೆ ವಾರ ಪೂರ್ತಿ ಅವರು ಮೊದಲ ಮನುಷ್ಯನ ಮೇಲೆ ಹೆಚ್ಚು ಪ್ರೀತಿಯನ್ನ ಹೊಂದಿಕೊಂಡಿರುತ್ತಾರೆ.
What is it prove? We're just hypocrites.
ಇದು ರುಜುವಾತು ಪಡಿಸೋದೇನಪ್ಪಾ ಅಂದ್ರೆ ನಾವು ಕಪಟಿಗಳು ಎಂಬುದಾಗಿ.
We don't really love the Lord at all.
ನಾವು ಕರ್ತನನ್ನ ಪ್ರೀತಿಸ್ತಾನೆ ಇರೋದಿಲ್ಲ.
And why don't we love the Lord? You can't force a person. You can't take this girl and say, come on, you must love this man.
ನಾವು ಯಾಕೆ ಕರ್ತನನ್ನ ಪ್ರೀತಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ ನಾವು ಯಾರಿಗೂ ಒತ್ತಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೇಗೆ ಆ ಹುಡುಗಿಗೆ ನೀನು ಈತನನ್ನೇ ಪ್ರೀತಿಸಬೇಕು ಎಂಬುದಾಗಿ ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ
ಲವ್ ಇಸ್ ಸ್ಪಾಂಟೇನಿಯಸ್, ಯು ಕಾಂಟ್ ಫೋರ್ಸ್ ಇಟ್.
ಪ್ರೀತಿಯು ತನ್ನಿಂತಾನೆ ಬರುವಂತದ್ದಾಗಿದೆ, ಅದು ಒತ್ತಾಯದಿಂದ ಬರುವಂತದ್ದಲ್ಲ.
ಇಫ್ ಇಟ್ ಡಸಂಟ್ ಕಮ್ ಆಟೋಮ್ಯಾಟಿಕ್ಲಿ ಇಟ್ಸ್ ಜಸ್ಟ್ ನಾಟ್ ದೇರ್.
ಅದು ತಕ್ಷಣಕ್ಕೆ ಬರಲಿಲ್ಲ ಅಂದ್ರೆ ಆ ಪ್ರೀತಿಯು ಹೃದಯದಲ್ಲಿಲ್ಲ ಎಂಬುದಾಗಿ.
ಅಂಡ್ ಇಟ್ಸ್ ಓನ್ಲಿ ವೆನ್ ಯು ಗೆಟ್ ಟು ಅಪ್ರಿಶಿಯೇಟ್ ಅ ಪರ್ಸನ್, ಇಟ್ಸ್ ವೆನ್ ದಿಸ್ ಗರ್ಲ್ ಅಪ್ರಿಶಿಯೇಟೆಡ್ ದಿಸ್ ಸೆಕೆಂಡ್ ಬಾಯ್, ದಟ್ಸ್ ವೆನ್ she was drawn to him.
ಆ ಪ್ರೀತಿಯು ಕೇವಲ ಮೆಚ್ಚಿಕೊಳ್ಳುವುದರಿಂದ ಮಾತ್ರ ಬರುವಂತದ್ದಾಗಿದೆ. ಹೇಗೆ ಆ ಹುಡುಗಿಯು ಎರಡನೇ ಮನುಷ್ಯನನ್ನ ಮೆಚ್ಚಿ ಪ್ರೀತಿ ಮಾಡಿದ್ಲಲ್ಲ ಹಾಗೆ.
And it's only when we really see the glory of Jesus, how good God is, how loving he is, how much he gave to purchase me to be his own, how he suffered and lived and died on this earth only for me, then we will love him.
ನಾವು ನಿಜವಾಗಿಯೂ ದೇವರ ಪ್ರಭಾವವನ್ನ ಮತ್ತು ಮಹಿಮೆಯನ್ನ ನೋಡಿ ಎಂತಹ ಒಳ್ಳೆಯ ದೇವರು, ಎಷ್ಟು ಪ್ರೀತಿಸುತ್ತಾನೆ ನಮ್ಮನ್ನ, ಎಷ್ಟೋ ಕೊಟ್ಟಿದ್ದಾನೆ ನಮಗಾಗಿ, ನನ್ನನ್ನು ಆತನವನು ಎಂಬುದಾಗಿ ಕೊಂಡುಕೊಂಡಿದ್ದಾನೆ, ಹೇಗೆ ಆತನು ನಮಗಾಗಿ ಬಾಧೆಪಟ್ಟನು, ಜೀವಿಸಿದನು ಮತ್ತು ಸತ್ತನು ಎಂಬುದಾಗಿ ನೋಡುವಾಗ ನಾವು ಯೇಸುವನ್ನ ಪ್ರೀತಿಸುವವರಾಗಿರುತ್ತೇವೆ.
And when we love him like that, the attraction of these earthly things just vanishes.
ನಾವು ಯೇಸುವನ್ನ ಆ ರೀತಿಯಾಗಿ ಪ್ರೀತಿ ಮಾಡುವಾಗ ಇಹಲೋಕದ ಸಂಗತಿಗಳ ಮೇಲಿನ ಆಕರ್ಷಣೆಯು ನಮಗೆ ಕಾಣದೇ ಹೋಗುತ್ತದೆ.
ಸೊ ಇಟ್ಸ್ ವೆರಿ ಕ್ಲಿಯರ್ ದಟ್ ಈವನ್ ಇಫ್ ಯು ಕಾಲ್ ಯುವರ್ ಸೆಲ್ಫ್ ಅ ಬಿಲೀವರ್, ಇಫ್ ಯು ಸ್ಟಿಲ್ ಲವ್ ಮನಿ ಅಂಡ್ ಮೆಟೀರಿಯಲ್ ಥಿಂಗ್ಸ್, ಯು ಡೂ ನಾಟ್ ಲವ್ ಜೀಸಸ್ ವಿತ್ ಆಲ್ ಯುವರ್ ಹಾರ್ಟ್.
ನೀವು ವಿಶ್ವಾಸಿಗಳು ಎಂಬುದಾಗಿ ಕರೆದುಕೊಂಡರೂ ಕೂಡ ಇನ್ನೂ ಹಣವನ್ನ ಮತ್ತು ಇಹಲೋಕದ ಸಂಗತಿಗಳನ್ನ ಪ್ರೀತಿಸ್ತಾ ಇದ್ರಿ ಅಂದ್ರೆ ನೀವು ಯೇಸುವನ್ನ ಹೃದಯಪೂರ್ವಕವಾಗಿ ಪ್ರೀತಿಸುತ್ತಿಲ್ಲ ಎಂಬುದಾಗಿ ಅದು ತೋರಿಸುವಂತದ್ದಾಗಿದೆ.
ಇಟ್ ಈಸ್ ಇಂಪಾಸಿಬಲ್ ಟು ಲವ್ ಗಾಡ್ ಅಂಡ್ ಮ್ಯಾಮನ್.
ಹಣವನ್ನ ಮತ್ತು ಧನವನ್ನ ಒಟ್ಟಾಗಿ ಪ್ರೀತಿಸುವಂತದ್ದು ಅಸಾಧ್ಯವಾಗಿದೆ.
ಅಂಡ್ ಇಫ್ ಯು ಸೇ ಯು ಡೋಂಟ್ ಲವ್ ಮ್ಯಾಮನ್ ಬಟ್ ಯು ಪರ್ಸ್ಯೂ ಆಫ್ಟರ್ ಇಟ್, ಆರ್ಂಟ್ ಯು ಟೆಲ್ಲಿಂಗ್ ಎ ಲೈ?
ನೀವು ಧನವನ್ನ ಪ್ರೀತಿಸಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಓಡಿ ಹೋಗ್ತಾ ಇದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಅನ್ಸಲ್ವಾ ನಿಮಗೆ?
ಇಫ್ ಯು ಸೇ ನೋ ಐ ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ದಟ್ ಫಸ್ಟ್ ಬಾಯ್ ಎನಿ ಮೋರ್ ಬಟ್ ಎವ್ರಿ ನೌ ಅಂಡ್ ದೆನ್ ಯು ಆರ್ ರನ್ನಿಂಗ್ ಆಫ್ಟರ್ ಹಿಮ್, ಆರ್ಂಟ್ ಯು ಟೆಲ್ಲಿಂಗ್ ಎ ಲೈ? ಇಟ್ಸ್ ಎಕ್ಸಾಕ್ಟ್ಲಿ ದ ಸೇಮ್.
ನೀವು ಮೊದಲ ಹುಡುಗನ ಮೇಲೆ ನನಗೆ ಯಾವುದೇ ರೀತಿ ಆಸಕ್ತಿ ಇಲ್ಲ ಎಂಬುದಾಗಿ ಹೇಳ್ಬಿಟ್ಟು ಪದೇ ಪದೇ ಆತನ ಹಿಂದೆನೆ ಹೋಗ್ತಾ ಇದ್ರೆ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಎಂಬುದಾಗಿ ಅನ್ಸೋದಿಲ್ವಾ? ಅದೇ ರೀತಿಯಾಗಿದೆ.
ಯು ಸೇ ಬಟ್ ವಿ ನೀಡ್ ಮನಿ ಟು ಲಿವ್ ಆನ್ ದಿಸ್ ಅರ್ತ್. ವಿ ಸರ್ಟನ್ಲಿ ಡೂ.
ಈ ಲೋಕದಲ್ಲಿ ನಾವು ಜೀವಿಸಲು ಹಣದ ಅಗತ್ಯತೆ ಇದೆ ಎಂಬುದಾಗಿ ನೀವು ಹೇಳಬಹುದು, ಖಂಡಿತವಾಗ್ಲೂ ಇದೆ ಕೂಡ.
ಐ ಸೆಡ್ ದಟ್ ರೈಟ್ ಫ್ರಮ್ ದಿ ಬಿಗಿನಿಂಗ್. ವಿ ವರ್ ನಾಟ್ ಸೇಯಿಂಗ್ ವಿ ಡೋಂಟ್ ನೀಡ್ ಮನಿ. ಈವನ್ ಜೀಸಸ್ ನೀಡೆಡ್ ಮನಿ ಟು ಲಿವ್ ಆನ್ ದಿಸ್ ಅರ್ತ್.
ನಾನು ಪ್ರಾರಂಭದಿಂದಲೂ ಹೇಳಿದ ಹಾಗೆ ನಮಗೆ ಈ ಲೋಕದಲ್ಲಿ ಹಣದ ಅಗತ್ಯತೆ ಇಲ್ಲ ಎಂಬುದಾಗಿ ನಾನು ಹೇಳಿಲ್ಲ. ಯೇಸುವಿಗೂ ಕೂಡ ಹಣದ ಅವಶ್ಯಕತೆ ಇತ್ತು ಈ ಲೋಕದಲ್ಲಿ ಜೀವಿಸಲು.
ಬಟ್ ಹಿ ನೆವರ್ ರ್ಯಾನ್ ಆಫ್ಟರ್ ಇಟ್.
ಆದ್ರೆ ಯೇಸು ಹಣದ ಹಿಂದೆ ಓಡಿ ಹೋಗಲಿಲ್ಲ.
ದಟ್ ವಾಸ್ ನಾಟ್ ದ ಗೋಲ್ ಆಫ್ ಹಿಸ್ ಲೈಫ್ ಟು ಮೇಕ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಮನಿ. ನೋ,
ಹೆಚ್ಚು ಹೆಚ್ಚು ಹಣವನ್ನ ಮಾಡಬೇಕು ಎಂಬುದಾಗಿ ಯೇಸುವಿನ ಗುರಿಯಾಗಿರಲಿಲ್ಲ, ಖಂಡಿತವಾಗಿಯೂ ಆಗಿರಲಿಲ್ಲ.
ಲೆಟ್ ಮೀ ಆಸ್ಕ್ ಯು ಎ ಕ್ವೆಶ್ಚನ್.
ನಿಮಗೊಂದು ಪ್ರಶ್ನೆ ಕೇಳ ಬಯಸುತ್ತೇನೆ.
ಆರ್ ಯು ಎಕ್ಸೈಟೆಡ್ ವೆನ್ ಯು ಸಡನ್ಲಿ ಗೆಟ್ ಎ ಲಾಟ್ ಆಫ್ ಮನಿ ಅನ್ಎಕ್ಸ್ಪೆಕ್ಟೆಡ್ಲಿ?
ನಿಮಗೆ ಅನಿರೀಕ್ಷಿತವಾಗಿ ಹೆಚ್ಚು ಹಣ ಸಿಕ್ಕಿದಾಗ ಹರ್ಷಗೊಳ್ಳುತ್ತೀರಾ?
ಆರ್ ವಿ ಲಾಂಗಿಂಗ್ ಟು ಮೇಕ್ ಮೋರ್ ಅಂಡ್ ಮೋರ್ ಮನಿ?
ನಾವು ಹೆಚ್ಚು ಹಣವನ್ನ ಮಾಡಬೇಕು ಎಂಬುದಾಗಿ ನಿಮಗೇನಾದರೂ ಬಯಕೆ ಇದೆಯಾ?
ಇಫ್ ಯುವರ್ ಆನ್ಸರ್ ಇಸ್ ಯೆಸ್ ಟು ಈದರ್ ಆಫ್ ದೀಸ್ ಕ್ವೆಶ್ಚನ್ಸ್,
ಈ ಎರಡೂ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಹೌದು ಎಂದಾದಲ್ಲಿ,
ದಟ್ ಮೀನ್ಸ್ ಯುವರ್ ಎಕ್ಸೈಟೆಡ್ ವೆನ್ ಯು ಗೆಟ್ ಮೋರ್ ಮನಿ, ಯುವರ್ ಲಾಂಗಿಂಗ್ ಟು ಮೇಕ್ ಮೋರ್ ಅಂಡ್ ಮೋರ್ ಮನಿ.
ಅದರ ಅರ್ಥ ನೀವು ಹೆಚ್ಚು ಹಣ ನಿಮಗೆ ಸಿಕ್ಕಿದಾಗ ನೀವು ಹರ್ಷಗೊಳ್ಳುತ್ತೀರಿ ತುಂಬಾ, ಹಾಗೂ ಹೆಚ್ಚು ಹಣ ಮಾಡಬೇಕು ಎಂಬುದಾಗಿ ನಿಮಗೆ ಆಸೆ ಇದೆ ಅಂತಂದ್ರೆ,
ದೆನ್ ಇಟ್ ಇಸ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ ದಟ್ ಯು ಆರ್ ಲವಿಂಗ್ ಮನಿ.
ನನ್ನ ಪ್ರಿಯ ಸ್ನೇಹಿತರೆ, ಇದು ಸ್ಪಷ್ಟವಾಗಿ ತೋರಿಸುತ್ತದೆ ಅದೇನಂದ್ರೆ ನೀವು ಹಣವನ್ನ ಪ್ರೀತಿಸ್ತಾ ಇದ್ದೀರಿ ಎಂಬುದಾಗಿ.
ಯು ಡೂ ಸರ್ವ್ ಮ್ಯಾಮನ್.
ನೀವು ಧನವನ್ನ ಸೇವೆ ಮಾಡ್ತಾ ಇದ್ದೀರಿ ಎಂಬುದಾಗಿ.
ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಗೆಟಿಂಗ್ ಮೋರ್ ಮನಿ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಗೆಟಿಂಗ್ ಎ ವೆರಿ ಹೈ ಸ್ಯಾಲರಿ.
ಹೆಚ್ಚು ಹಣ ಗಳಿಸುವಂತದ್ದು ಮತ್ತು ಹೆಚ್ಚು ಸಂಬಳ ತೆಗೆದುಕೊಳ್ಳುವಂತದ್ದು ತಪ್ಪೇನಿಲ್ಲ.
ನೋ, ಯು ಕ್ಯಾನ್ ಗೆಟ್ 50,000 ರೂಪೀಸ್ ಅ ಮಂತ್ ಅಂಡ್ ಸ್ಟಿಲ್ ಲವ್ ಗಾಡ್. ಇಟ್ಸ್ ಕ್ವೈಟ್ ಪಾಸಿಬಲ್.
ನೀವು ತಿಂಗಳಿಗೆ 50,000 ರೂಪಾಯಿ ಸಂಬಳ ತೆಗೆದುಕೊಂಡು ಕರ್ತನನ್ನ ಪ್ರೀತಿಸಬಹುದು, ಅದು ಸಾಧ್ಯವಿದೆ.
ಇಟ್ಸ್ ನಾಟ್ ಎ ಕ್ವೆಶ್ಚನ್ ಆಫ್ ಹೌ ಮಚ್ ಯು ಅರ್ನ್.
ನೀವು ಎಷ್ಟು ಹಣ ಗಳಿಸ್ತೀರಿ ಎಂಬುದಾಗಿ ಪ್ರಶ್ನೆ ಅಲ್ಲ.
ಐ ಆಮ್ ನಾಟ್ ಸೇಯಿಂಗ್ ಯು ಕ್ಯಾನ್ ಲವ್ ಗಾಡ್ ಓನ್ಲಿ ಇಫ್ ಯು ಗೆಟ್ 300 ರೂಪೀಸ್ ಅ ಮಂತ್.
ನೀವು ಕೇವಲ ತಿಂಗಳಿಗೆ 300 ರೂಪಾಯಿ ಸಂಬಳ ತಗೊಂಡ್ಬಿಟ್ರೆ ಮಾತ್ರ ಕರ್ತನನ್ನ ಪ್ರೀತಿಸ್ತೀರಿ ಎಂಬುದಾಗಿ ಹೇಳ್ತಾ ಇಲ್ಲ.
ದಟ್ಸ್ ನಾಟ್ ವಾಟ್ ಜೀಸಸ್ ಟಾಟ್.
ಯೇಸು ಸ್ವಾಮಿ ಹೇಳಿದ್ದು ಅದಲ್ಲ.
ಇಟ್ಸ್ ನಾಟ್ ಎ ಕ್ವೆಶ್ಚನ್ ಆಫ್ ಹೌ ಮಚ್ ಯು ಅರ್ನ್, ಇಟ್ಸ್ ಎ ಕ್ವೆಶ್ಚನ್ ಆಫ್ ವೆದರ್ ಯು ಲವ್, ವೆದರ್ ಯು ರನ್ ಆಫ್ಟರ್ ಇಟ್.
ನೀವು ಎಷ್ಟು ಗಳಿಸ್ತೀರಿ ಎಂಬುದಾಗಿ ಪ್ರಶ್ನೆ ಅಲ್ಲ, ನೀವು ನಿಜವಾಗಿಯೂ ಅದನ್ನ ಪ್ರೀತಿಸ್ತೀರಾ, ಅದರಿಂದ ಓಡಿ ಹೋಗ್ತೀರಾ ಅನ್ನೋದೇ ನಿಜವಾದ ಪ್ರಶ್ನೆ.
ದಟ್ಸ್ ದ ಪಾಯಿಂಟ್.
ಅದು ಮುಖ್ಯವಾದ ವಿಷಯ.
ನೌ ಮೆನಿ ಬಿಲೀವರ್ಸ್ ಆರ್ ಸೋ ಫೂಲಿಶ್ ದಟ್ ದೇ ಥಿಂಕ್ ದಟ್ ಇಫ್ ದೇ ಗೆಟ್ ಮೋರ್ ಮನಿ ದಟ್ ಇಸ್ ಅನ್ ಇಂಡಿಕೇಶನ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್ ಆನ್ ದೆಮ್.
ಅನೇಕ ವಿಶ್ವಾಸಿಗಳು ಮೂಢರಾಗಿದ್ದಾರೆ. ಅವರು ಈ ರೀತಿಯಾಗಿ ಯೋಚಿಸುತ್ತಾರೆ, ತಮ್ಮ ಜೀವಿತದಲ್ಲಿ ಹೆಚ್ಚು ಹಣ ಸಿಕ್ಕಿರುವಂತದ್ದರ ರುಜುವಾತು ನಮ್ಮನ್ನ ದೇವರು ಆಶೀರ್ವದಿಸಿದ್ದಾನೆ ಎಂಬುದಾಗಿ.
ಸಮ್ ಬಿಲೀವರ್ಸ್ ಈವನ್ ವಿಶ್ ದಟ್ ಗಾಡ್ ವುಡ್ ಹೆಲ್ಪ್ ದೆಮ್ ಒನ್ ಡೇ ಟು ವಿನ್ ಅ ಲಾಟರಿ.
ಕೆಲವು ವಿಶ್ವಾಸಿಗಳು ಈ ರೀತಿಯಾಗಿ ಭಾವಿಸುತ್ತಾರೆ, ಒಂದು ದಿನ ನಮ್ಮ ಕರ್ತನಾದ ದೇವರು ಲಾಟರಿಯನ್ನ ಗೆಲ್ಲಲು ಸಹಾಯ ಮಾಡ್ತಾನೆ ಎಂಬುದಾಗಿ.
ಅಂಡ್ ಇಫ್ ದೇ ಕ್ಯಾನ್ ಗೆಟ್ ದಟ್ ಬಂಪ್ ಅಪ್ ಪ್ರೈಸ್ ಆಫ್ 10 ಲ್ಯಾಕ್ಸ್ ಹ್ಯಾವಿಂಗ್ ಬಾಟ್ ಎ ಟಿಕೆಟ್ ಓನ್ಲಿ ಫಾರ್ 1 ರೂಪಿ, ಬಾಯ್.
ಬಂಪರ್ ಬಹುಮಾನವಾದ 10 ಲಕ್ಷ ರೂಪಾಯಿ ಗೆಲ್ಲಲು ಕೇವಲ 1 ರೂಪಾಯಿ ಕೊಟ್ಟು ಆ ಒಂದು ಟಿಕೆಟ್ ಅನ್ನ ತೆಗೆದುಕೊಳ್ಳುತ್ತಾರೆ.
ಯು ನೋ, ಲಾಟರೀಸ್ ಆರ್ ಒನ್ ಆಫ್ ಸೇಟನ್ಸ್ ಮೀನ್ಸ್ ಟು ಲೂರ್ ಪೀಪಲ್ ಟು ವರ್ಷಿಪಿಂಗ್ ಮನಿ.
ನಿಮಗೆ ಗೊತ್ತಾ, ಲಾಟರಿಗಳು ಸೈತಾನನ ಒಂದು ಅಸ್ತ್ರವಾಗಿದೆ, ಅದು ಹಣವನ್ನ ಆರಾಧಿಸಲು ಪ್ರೇರೇಪಿಸುತ್ತದೆ.
ಗ್ಯಾಂಬ್ಲಿಂಗ್, ಹೋಪಿಂಗ್ ಟು ಅರ್ನ್ 100,000 ರುಪೀಸ್ ಬೈ ಪೇಯಿಂಗ್ 1 ರೂಪಿ ಆರ್ 5 ರುಪೀಸ್.
1 ರೂಪಾಯಿ ಅಥವಾ 5 ರೂಪಾಯಿ ಕೊಟ್ಟು ಟಿಕೆಟ್ ಕೊಂಡು 1,000 ರೂಪಾಯಿ ಗೆಲ್ಲಬಹುದಾದಂತ ನಿರೀಕ್ಷೆಯನ್ನ ಅದು ಹುಟ್ಟು ಹಾಕುತ್ತದೆ.
ವಾಟ್ಸ್ ಯೂಸ್?
ಅದರ ಉಪಯೋಗವೇನು?
ಹೌ ಆರ್ ಯು ಗೆಟಿಂಗ್ ದಟ್ 1 ಲಕ್ಷ ರೂಪೀಸ್?
ಆ 1 ಲಕ್ಷ ರೂಪಾಯಿ ಹಣವನ್ನ ನೀವು ಹೇಗೆ ಗಳಿಸ್ತಾ ಇದ್ದೀರಿ? ಹಾಗಾದ್ರೆ
100,000 ಪೀಪಲ್ ಹ್ಯಾವ್ ಬಾಟ್ ಟಿಕೆಟ್ಸ್.
1,100 ಮಂದಿ ಹಣ ಕೊಟ್ಟು ಆ ಟಿಕೆಟ್ ಅನ್ನು ಕೊಂಡುಕೊಂಡಿರುತ್ತಾರೆ.
ಅಂಡ್ ಯು ಆರ್ ಕ್ಯಾಶಿಂಗ್ ಇನ್ ಆನ್ ದ ಡಿಸಪಾಯಿಂಟ್ಮೆಂಟ್ ಆಫ್ 100,000 ಅದರ್ ಪೀಪಲ್ ಇನ್ ಆರ್ಡರ್ ಟು ಬಿ ಲಕ್ಕಿ.
ನೀವು ಅದೃಷ್ಟವಂತರಾಗಿ ಲಾಭ ಮಾಡಿಕೊಳ್ಳಲು ಆ 1,100 ಮಂದಿಯನ್ನ ನಿರಾಶೆ ಮಾಡುವವರಾಗಿರುತ್ತೀರಿ.
ಯು ಆರ್ ಗೆಟಿಂಗ್ 1 rupee ಗಿವನ್ ಬೈ 100,000 ಪೀಪಲ್.
1,100 ಮಂದಿ ಕೊಟ್ಟಂತ ಹಣವನ್ನ ನೀವು ಪಡೆದುಕೊಳ್ಳುವವರಾಗಿರುತ್ತೀರಿ.
ಇಸ್ ದಟ್ ದ ವೇ ಗಾಡ್ ವಾಂಟ್ಸ್ ಅಸ್ ಟು ಲಿವ್ ಆನ್ ದಿಸ್ ಅರ್ಥ್? ದಟ್ಸ್ ವಾಟ್ ಲಾಟರಿ ಇಸ್.
ಈ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸ್ತಾರಾ? ಲಾಟರಿ ಅದೇ ರೀತಿಯಾಗಿದೆ.
ವೇರ್ ಡು ಯು ಗೆಟ್ ಯುವರ್ 100,000 ಫ್ರಮ್?
1,100 ರೂಪಾಯಿನ ಹೇಗೆ ನೀವು ಪಡ್ಕೊಳ್ತೀರಿ? ಹಾಗಾದ್ರೆ
100,000 ಅದರ್ ಪೀಪಲ್ ಹ್ಯಾವ್ ಬಾಟ್ ಟಿಕೆಟ್ಸ್ ಅಂಡ್ ಯು ವಾಂಟ್ ದೇರ್ ಮನಿ.
1,100 ಮಂದಿಯು ಹಣ ಕೊಟ್ಟು ಟಿಕೆಟ್ ಕೊಂಡ್ಕೊಂಡಿರ್ತಾರೆ, ಆ ಹಣವನ್ನೇ ನೀವು ಪಡೆದುಕೊಳ್ಳುತ್ತೀರಿ.
ದಟ್ಸ್ ನಾಟ್ ಗಾಡ್ಸ್ ವೇ ಫಾರ್ ಅಸ್ ಟು ಅರ್ನ್ ಎ ಲಿವಿಂಗ್. ನೋ,
ಈ ರೀತಿಯಾಗಿ ನಾವು ಗಳಿಕೆ ಮಾಡಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸೋದಿಲ್ಲ, ಖಂಡಿತವಾಗಿಯೂ ಇಲ್ಲ.
ಯು ಥಿಂಕ್ ಜೀಸಸ್ ವುಡ್ ಬೈ ಅ ಲಾಟರಿ ಟಿಕೆಟ್?
ಲಾಟರಿ ಟಿಕೆಟ್ ಗಳನ್ನ ಯೇಸು ಸ್ವಾಮಿ ಕೊಂಡ್ಕೊಳ್ತಿದ್ರು ಎಂಬುದಾಗಿ ನೀವು ಅನ್ಕೊಳ್ತೀರಾ?
ಮೆನಿ ಪೀಪಲ್ ಥಿಂಕ್ that that will make them happy.
ಅದು ನಮ್ಮನ್ನ ಸಂತೋಷ ಪಡಿಸುತ್ತದೆ ಎಂಬುದಾಗಿ ಅನೇಕ ವಿಶ್ವಾಸಿಗಳು ಅಂದ್ಕೊಳ್ಳುತ್ತಾರೆ.
ಇಟ್ಸ್ ಈವಿಲ್ ಟು ಲಿವ್ ಆಫ್ ದ ಮನಿ ಆಫ್ ಅದರ್ ಪೀಪಲ್.
ಮತ್ತೊಬ್ಬರ ಹಣದಲ್ಲಿ ಜೀವಿಸುವಂತದ್ದು ಕೆಟ್ಟತನವಾಗಿದೆ.
ಇಟ್ಸ್ ಬೆಟರ್ ಟು ಹ್ಯಾವ್ ಅ ಲಿಟಲ್ ದಟ್ ವಿ ಅರ್ನ್ ಆನ್ ಅವರ್ ಓನ್.
ನಮ್ಮ ಸ್ವಂತಕ್ಕಾಗಿ ಹೆಚ್ಚು ಗಳಿಸಿಕೊಳ್ಳೋದಕ್ಕಿಂತ ಸ್ವಲ್ಪವನ್ನ ನಮ್ಮ ಜೀವಿತದಲ್ಲಿ ಹೊಂದಿರುವಂತದ್ದು ಉತ್ತಮ.
ಡೋಂಟ್ ಥಿಂಕ್ ದಿಸ್ ಇಸ್ ಅನ್ ಇಂಡಿಕೇಶನ್ ಆಫ್ ಗಾಡ್ಸ್ ಬ್ಲೆಸ್ಸಿಂಗ್. ಗಾಡ್ಸ್ ಬ್ಲೆಸ್ಸಿಂಗ್ ಇಸ್ ನಾಟ್ ಸೀನ್ ಇನ್ ಮೆಟೀರಿಯಲ್ ಥಿಂಗ್ಸ್.
ದೇವರ ಆಶೀರ್ವಾದದ ಗುರುತು ಇದು ಎಂಬುದಾಗಿ ಅನ್ಕೋಬೇಡ್ರಿ. ದೇವರ ಆಶೀರ್ವಾದವು ಇಹಲೋಕದ ಸಂಗತಿಗಳ ಮೇಲೆ, ಅಂದರೆ ಭೌತಿಕ ಸಂಗತಿಗಳ ಮೇಲೆ ನೆಲೆಗೊಂಡಿರೋದಿಲ್ಲ.
ಜೀಸಸ್ ವಾಸ್ ಪೂರ್ ಅಂಡ್ ಹಿ ವಾಸ್ ದ ಮೋಸ್ಟ್ ಬ್ಲೆಸ್ಡ್.
ಯೇಸು ಬಡವರಾಗಿದ್ರೂ ಕೂಡ ಇಹಲೋಕದಲ್ಲಿ ಹೆಚ್ಚು ಆಶೀರ್ವಾದವನ್ನು ಹೊಂದ್ಕೊಂಡಿದ್ರು.
ದಿ ಅಪೋಸಲ್ಸ್ ಪೀಟರ್ once said silver and gold I have none. Paul was poor, he had to work with his hands, struggle to earn a living.
Apostolanada Petranu ondu bari ee ritiyagi helidanu, nannalli belli bangara yavudu illa embudagi. Paulanu kuda badavanagiddanu. Paulanu ihalokadalli galisi jeevana madalu bahala kashta padabekagittu tanna swanta kaiyalli.
You know, in the Old Testament we have an example of Lot and Abraham.
Hale odambadikiyalli namage eradu udaharanegalu sigutave, ondu Abrahamana udaharane, ಮತ್ತೊಂದು ಲೋಟನ ಉದಾಹರಣೆ.
Abraham never wanted to get rich, but God blessed him and he was rich.
ಅಬ್ರಹಾಮನು ಐಶ್ವರ್ಯವಂತನಾಗಬೇಕೆಂಬ ಬಯಕೆಯನ್ನು ಹೊಂದಿಕೊಂಡಿರಲಿಲ್ಲ. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದ್ದಕ್ಕಾಗಿ ಐಶ್ವರ್ಯವಂತನಾದನು.
But Lot wanted to get rich.
ಆದರೆ ಲೋಟನು ಐಶ್ವರ್ಯವಂತನಾಗಬೇಕೆಂಬ ಮನಸ್ಸನ್ನ ಮತ್ತು ಬಯಕೆಯನ್ನು ಹೊಂದಿಕೊಂಡಿದ್ದನು.
He went to Sodom to make money.
ಲೋಟನು ಸೋದೋಮ್ ಪಟ್ಟಣಕ್ಕೆ ಹಣವನ್ನ ಮಾಡುವ ಉದ್ದೇಶದಿಂದ ಹೋದನು.
You read about that in Genesis 12, Genesis 13 and all the way up to Genesis 19.
ಆದಿಕಾಂಡ 12ನೇ ಅಧ್ಯಾಯ, 13ನೇ ಅಧ್ಯಾಯ ಮತ್ತು 19ನೇ ಅಧ್ಯಾಯದವರೆಗೂ ಕೂಡ ಇದರ ಬಗ್ಗೆ ನೀವು ಓದ್ತೀರಿ.
What is the result? He destroyed himself.
ಅದರ ಫಲಿತಾಂಶವೇನಾಯಿತು? ತನ್ನನ್ನ ತಾನು ನಾಶ ಮಾಡಿಕೊಂಡನು.
ಬೇಲಾಮ್, he wanted to get rich as a preacher.
ಬೇಳಾಮನು ತಾನು ಬೋಧಕನಾಗಿದ್ದುಕೊಂಡು ಐಶ್ವರ್ಯವಂತನಾಗಬೇಕೆಂಬ ಬಯಕೆಯನ್ನು ಹೊಂದಿದ್ದನು.
What is the result? He lost his calling and went to hell.
ಅದರ ಫಲಿತಾಂಶವೇನಾಯಿತು? ತನ್ನ ಕರೆಯನ್ನು ಕಳೆದುಕೊಂಡು ಕೊನೆಯದಾಗಿ ನರಕಕ್ಕೆ ಹೋದನು.
Gehazi, the servant of Elisha, you read in 2 Kings chapter 5, he wanted to get rich.
ಗೆಹಜನು ಎಲೀಷನ ಸೇವಕನಾಗಿದ್ದನು. ಆತನು ಐಶ್ವರ್ಯವಂತನಾಗಬೇಕೆಂಬ ಬಯಕೆಯನ್ನು ಮತ್ತು ಮನಸ್ಸನ್ನು ಹೊಂದಿಕೊಂಡಿದ್ದನು. ಎರಡು ಅರಸುಗಳು 5ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ ಅದನ್ನ.
He not only missed the opportunity to be the next prophet after Elisha, but he also brought leprosy upon himself and his children.
ಗೆಹಜನು ಎಲೀಷನ ನಂತರದಲ್ಲಿನ ಮುಂದಿನ ಪ್ರವಾದಿಯಾಗುವಂತ ಅವಕಾಶವನ್ನು ತಪ್ಪಿಸಿಕೊಂಡನು. ಅದೂ ಅಲ್ಲದೆ ತನ್ನ ಮೇಲೆ ಮತ್ತು ತನ್ನ ಮಕ್ಕಳ ಮೇಲೆ ಕುಷ್ಠರೋಗವನ್ನು ಬರಮಾಡಿಕೊಂಡನು.
You see, so many examples.
ನೋಡ್ರಿ, ಅನೇಕ ಉದಾಹರಣೆಗಳು ನಮಗೆ ಈ ರೀತಿಯಾಗಿ ಸಿಗುತ್ತವೆ.
Judas Iscariot, he wanted to get some money and destroyed himself and went to hell.
Iskariyutta Yudanu hanavannu madabekemba bayakeyanna mattu uddeshavanna hondikondiddanu, hagagi aathanu tannanna thanu nasha madikondu narakakke hodanu.
We have enough warnings.
Ee reetiyagi namage sakashtu echcharikegalu siguttave.
Demas, he could have been an apostle like Paul. He could have written scripture.
Damasanu aathanu apostolanadanta Paulana reetiyalli aagabodagittu, ಪತ್ರಿಕೆಗಳನ್ನು ಕೂಡ ಬರಿಬಹುದಾಗಿತ್ತು.
Instead of that, he went after money and destroyed himself and lost his calling.
ಅದರ ಹೊರತಾಗಿ ಆತನು ಹಣವನ್ನ ಪ್ರೀತಿ ಮಾಡಿ ಅದರ ಹಿಂದುಗಡೆ ಹೋದನು. ಇದರಿಂದ ಆತನು ತನ್ನ ಕರೆಯನ್ನು ಕಳೆದುಕೊಂಡನು ಮತ್ತು ತನ್ನನ್ನು ತಾನು ನಾಶ ಮಾಡಿಕೊಂಡನು.
Dear friends, take it seriously.
ನನ್ನ ಪ್ರಿಯ ಸ್ನೇಹಿತರೆ, ಇದನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳ್ರಿ.
The Bible warns us, those who want to get rich will fall into temptation and to many foolish and harmful desires, which plunge men into ruin and destruction.
ಯಾರು ಐಶ್ವರ್ಯವಂತನಾಗಬೇಕೆಂದು ಬಯಕೆಯನ್ನು ಹೊಂದಿದ್ದಾರೋ ಅವರು ಶೋಧನೆಯಲ್ಲಿ ಮತ್ತು ಮೂಢತನದಲ್ಲಿ ಹಾನಿ ಮಾಡುವಂತ ಬಯಕೆಗಳಲ್ಲಿ ಬೀಳುತ್ತಾರೆ. ಇದರಿಂದಾಗಿ ಅವರು ನಾಶನದ ಮಾರ್ಗಕ್ಕೆ ತೆರಳುತ್ತಾರೆ.
There is only one way to escape.
ಇದರಿಂದ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ.
Say, Lord Jesus, I want to love you with all my heart, not 90% of my heart.
ನೀವು ಹೇಳ್ರಿ, ಕರ್ತನಾದ ಯೇಸುವೆ, ನಾನು ನಿನ್ನನ್ನ ಶೇಕಡ 100% ಹೃದಯಪೂರ್ವಕವಾಗಿ ಪ್ರೀತಿಸಬೇಕು ಎಂಬುದಾಗಿ, 99% ಅಲ್ಲ.
With all my heart and all my life, and save me from this terrible evil of the love of money.
ಪೂರ್ಣ ಹೃದಯದಿಂದ ನನ್ನ ಜೀವಿತ ಪೂರ್ತಿ ನಿನ್ನನ್ನು ಪ್ರೀತಿಸ್ತೀನಿ ಮತ್ತು ಈ ಭಯಂಕರ ಕೆಟ್ಟದಾದ ಹಣದ ಮೇಲಿನ ಪ್ರೀತಿಯಿಂದ ನನ್ನನ್ನು ರಕ್ಷಿಸಿರಿ ಎಂಬುದಾಗಿ ಯೇಸುವಿಗೆ ಹೇಳ್ರಿ. ಆಮೆನ್.